ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹಾನಿ ತರ್ಸಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರ ದ್ವೀಷ ಶತ್ರುಾತ್ಮಕಸ್ಯ ವಿಷ್ಣುರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣ ನಿಧಿಃ ಸರ್ವ ದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ. ಎಷ್ಟು 44. ಬ್ರಹ್ಮಚಾರ್ಯಥ ತದ್ರಾಜ್ಯ ತದ್ರಾತ್ರ್ಯಾಂ ಶೋಭೂತೇ ಪ್ರಥಮೇಹನೇ ಪ್ರಾತಃ ಶುಚಿರ್ಯಥೋಕ್ತೇನ ವಿಧಿನಾ ಸುಸಮಾಹಿತಃ. ಅವತ್ತು ಬ್ರಹ್ಮಚಾರಿಯಾಗಿ ಮಲಗಬೇಕು. ಬ್ರಹ್ಮಚಾರಿ ಬ್ರಹ್ಮಚರ್ಯಂ ಬ್ರಹ್ಮಚಾರಿ ಅಥ ತದ್ರಾತ್ರ್ಯಾಂ ಶೋಭೂತೆ ಪ್ರಥಮೇಹನಿ. ಮರುದಿವಸ ಮೊದಲನೇ ದಿವಸ ಪಾಡ್ಯ ಅವತ್ತು ಮರುದಿವಸ ಅಮಾವಾಸ್ಯೆಲ್ಲ ಸಂಕಲ್ಪ ಪುಣ್ಯವಾಚನ ಇದೆಲ್ಲ ಮುಗಿದೋಯ್ತು. ವ್ರತ ಹೇಳಿದ್ದಾಯ್ತು. ಆಮೇಲೆ ಮೊದಲನೇ ದಿವಸ ಪ್ರಾತಃ ಶುಚಿಹಿ ಯಥೋಕ್ತೇನ ವಿಧಿನಾ ಸುಸಮಾಹಿತ ಹಿಂದೆ ಹೇಳಿದಂತೆ ಸ್ನಾನಾದಿಗಳೆಲ್ಲ ಹೇಳಿದರು. ಯಥ ಬರ ಮಣ್ಣು ಗಿಣ್ಣೆ ಎಲ್ಲ ಒಂದೇ ದಿವಸ ಅಷ್ಟೇ ಇಲ್ಲ, ಅಷ್ಟು ದಿವಸ ಕೂಡ ಉದ್ರತಾಸಿ ಬರಹೇಣ ಅಂತಾನೆ ಸ್ನಾನ ಮಂತ್ರ ಅದು. ಪ್ರಾತಃಶುಚಿ ಯಥೋಕ್ತೇನ ವಿಧಿನಾ ಸುಸಮಾಹಿತ ಪಯಸ ಸ್ಥಾಪಯಿತ್ವ ಅರ್ಚೇತ್ ಯಾವತ್ ವ್ರತ ಸಮಾಪನಂ. ಅಷ್ಟು ದಿವಸ ಕೂಡ ಅಕ್ಷರಾಭಿಷೇಕ ಮಾಡಬೇಕು. ಪಯಸ ಸ್ನಾಪಯಿತ್ವ ಹಾಲಿನಿಂದ ದೇವರಿಗೆ ಅಭಿಷೇಕ ಮಾಡಿ ಪ್ರತಿನಿತ್ಯ ಪೂಜೆಯನ್ನು ಎಂದಿನಂತೆ ಮಾಡಿ ವಿಶೇಷ ಪೂಜೆ ನಿತ್ಯ ಪೂಜೆಯ ಜೊತೆಗೆ ಇದೇ ಮಂತ್ರಗಳನ್ನು ಹೇಳಿ ವಿಶೇಷ ಪೂಜೆ ಮಾಡಬೇಕು. ಪಯೋ ಭಕ್ಷೋ ವ್ರತಮಿದಂ ನೋಡಿ ಹಾಲು ಮಾತ್ರ ತಗೊಳ್ಳೋ ವೃಕ್ಷ ಇದಂ ಚರೇತ್ ವಿಷ್ಮರ್ಚನಾದೃತ. ಪಯೋಭಕ್ಷ ಅಭಕ್ಷ ವಾಯುಭಕ್ಷ ಅಂತ ಕರೆಯ ಹಾಗೆ ಹಾಲು ಮಾತ್ರ ತಗೊಂಡಿರಬೇಕು. ವ್ರತಮಿದಂ ಚರೇತ್ ವಿಷ್ಣುವರ್ಚನಾದೃತ ವಿಷ್ಣುವರ್ಚನ ಆದೃತ ವಿಷ್ಣುವರ್ಚನದ ಆಧಾರವನ್ನು ಹೊಂದಿದವನಾಗಿ ಆರಿ ಪ್ರತಿನಿತ್ಯದಲ್ಲೂ ಕೂಡ ಕ್ಷೀರವನ್ನು ಆಹಾರ ಮಾಡ್ಕೋಬೇಕು. ಪ್ರತಿನಿತ್ಯದಲ್ಲೂ ಹೋಮ ಮಾಡಬೇಕು. ಪೂರ್ವ ಜುಹುಯಾದಗ್ನಿಂ ಬ್ರಾಹ್ಮಣಾಂಶಾಪಿ ಭೋಜಯೇತ್ ಪ್ರತಿನಿತ್ಯ ಅಗ್ನಿಯಲ್ಲಿ ಹೋಮಾದಿಗಳು ವಿಹಿತ ಮತ್ತು ಬ್ರಾಹ್ಮಣಾಂಶ ದಂಪತಿಗಳನ್ನು ಮಾಡಿಸಿ ಅಂತ ಹೇಳ್ತಾರೆ. ಏವಂ ತ್ವಾಹ ಕುರಿಯಾತ್ ದ್ವಾದಶಾಹಂ ಪಯೋವ್ರತಂ. ಈಗ ಎಷ್ಟು ದಿವಸ ಮಾಡಬೇಕು? 12 ದಿವಸ ಮಾಡಬೇಕು. ಆಹ ಪ್ರತಿನಿತ್ಯವೂ ಹಾಗೆ ಪೂಜಾದಿಗಳನ್ನು ಮಾಡಬೇಕು. ಮತ್ತು ಏಕಾದಶಿ ಬರುತ್ತೆ, ಅವತ್ತು ಬ್ರಾಹ್ಮಣ ಭೋಜನಾದಿಗಳಿಲ್ಲ. ದ್ವಾದಶಿ ಇಬ್ಬರು ಮಾಡಿಸಿದ್ರೆ ಆಯ್ತು. ಅಂತ ಹೊತ್ತಿನಲ್ಲಿ ಏನು ಮಾಡಬಹುದಾಗ ಒಬ್ಬರು ಬದಲು ಇಬ್ಬರು ಮಾಡಿಸೋದು. ಹೆಚ್ಚು ಎಷ್ಟಾದರೂ ದೋಷ ಇಲ್ಲ, ಕಡಿಮೆ ಆಗಬಾರದು ಅಷ್ಟೇ. ಹಾಂ, ಹಾಗೇನಿಲ್ಲ ಹಾಗೇನಿಲ್ಲ, ಹಾಲು ಜಾಸ್ತಿ ತೊಗೋಬೋದು. ಆಮೇಲೆ ಜಾಸ್ತಿ ತೊಗೊಳಕ್ಕೆ ಬರೋದೇ ಇಲ್ಲ, ಸಾಕಾದ್ಮೇಲೆ ಏನಾಗ್ಬಿಡುತ್ತೆ. ಆಮೇಲೆ ಅವತ್ತು ಹಾಲು ಎಷ್ಟೇ ಬಿಕಾಸ್ ಕುಡಿಬೋದು ಅನಿಸುತ್ತೆ, ಬರ್ತಾ ಬರ್ತಾ ಅದು ಇದು ಹೋಗಿಬಿಡುತ್ತೆ ಅಲ್ಲಿ. ಮತ್ತೆ ತುಂಬ ಜನ ತಪ್ಪು ಮಾಡ್ತಾರೆ, ಸಕ್ಕರೆಗೆ ಹಾಕೋಬಾರದು ಹಾಲಿಗೆ. ಮತ್ತೆ ಶುದ್ಧ ಹಾಲು ಕುಡಿಬೇಕು ಅಂತ ಹೇಳಿದರೆ ಸಕ್ಕರೆ ಹಾಕೊಂಡು ಬೇರೆ ಅರೇಂಜ್ಮೆಂಟ್ ಸೇರ್ಕೊಂಡಾಗಾಯ್ತು, ಬರೀ ಕ್ಷೀರ. ಮತ್ತೆ ಸಕ್ಕರೆ ಯಾವಾಗಲೂ ನಿಷಿದ್ಧನೆ, ಸಕ್ಕರೆ ಶ್ರೇಷ್ಠ ಅಲ್ಲ. ಇವನ್ ನಮ್ಮ ಇದ್ರ ಪ್ರಕಾರ ಕೂಡ ಭಾರಿ ಕೆಟ್ಟದು. ಅದು ವೈಟ್ ಪಾಯ್ಸನ್ ಅಂತ ಕರೀತಾರೆ, ಸಕ್ಕರೆನ ವೈಟ್ ಪಾಯ್ಸನ್ ಅಂತಾನೆ ಕರೆಯೋದು. ಬೆಲ್ಲ ಉಪಯೋಗಿಸ್ಬೇಕು, ಯಾವ ಬೆಲ್ಲಕ್ಕೆ ಬಹಳ ಶ್ರೇಷ್ಠ. ಎಲ್ಲೆಲ್ಲಿ ಸ್ವೀಟ್ ಅಂತ ಹೇಳ್ತಾರೋ ಬೆಲ್ಲದ್ದೇ ಮಾಡಬೇಕು. ನಮಗೇನು ಇದಕ್ಕೆ ಅಡ್ಜಸ್ಟ್ ಆಗೋದು ರುಚಿ ಅನ್ಸುತ್ತೆ. ಆಮೇಲೆ ಹೋಗಿ ಅದು ತಿನ್ನಕ್ಕೆ ಶುರು ಮಾಡಿದ್ಮೇಲೆ ಇದು ತಿನ್ನಕ್ಕೆ ಆಗೋದಿಲ್ಲ, ಇದನ್ನು ಆರೋಗ್ಯ ಸುಧಾರಿಸುತ್ತೆ. ಟೇಸ್ಟ್ ಬೇರೆ, ಅದರದ್ದು ಎಲ್ಲ ಬೇರೆನೇ. ಬೆಲ್ಲದ ಗುಣ ಹತ್ರ ಏನು ಮಾಡಿದ್ರು ಬರೋದಿಲ್ಲ, ತುಂಬ ಜನ ಗೊತ್ತಿಲ್ಲ ಅದನ್ನು. ಅದು ಹೌದು, ಯಾಕೆ ಇನ್ನೂ ಏನೋ ಸೇರಿಸಿ ಇದಕ್ಕೊಂದು ಇದನ್ನು ಸೇರಿಸ್ತಾರೆ. ವೈಟ್ ಮಾಡಲಿಕ್ಕೆ ಏನು ಮಾಡ್ತಾರೆ, ಅದನ್ನು ಒಂದು ಪೌಡರ್ ಹಾಕ್ತಾರೆ. ಅದು ಹಾಕಿದಾಗ ವೈಟ್ ಆಗುತ್ತೆ, ಅದು ಇನ್ನೂ ಕಪ್ಪಿದ್ದಾಗ ಏನಾಗುತ್ತೆ, ಪ್ಯೂರ್ ಸ್ಟೇಜ್. ಏನು ಮಾಡಿಲ್ಲ, ಹಾಗೆ ಡೈರೆಕ್ಟ್ ಗಟ್ಟಿ ಆಗುತ್ತೆ ಅಷ್ಟೆ. ಏನು ಕ್ಷೀರ ಕಬ್ಬಿನಾಲು ಬರುತ್ತೆ, ಚೆನ್ನಾಗಿ ಕಾಯಿಸಿಬಿಡ್ತಾರೆ. ಆ ಕಾಯಿಸ್ತಾಲೆ ಆಗೋ ಹಾಗೆ ಕಾಯಿಸ್ತಾಲೆ ಆಗಿ ಗಟ್ಟಿ ಆಗಬೇಕು, ಆ ಥರ ಬೆಲ್ಲ ಆಗುತ್ತಲ್ಲ, ಅದು 100% ಶ್ರೇಷ್ಠ. ಹಾಂ ಹಾಂ, ಹೌದು ಹೌದು, ವೆಜಿಟೇರಿಯನ್ ಅಲ್ಲ, ಶಾಸ್ತ್ರದಲ್ಲಿ ಬರೋದೇ ಇಲ್ಲ ಅದು. ಹಾಂ, ಶರ್ಕರ ಅಂದ್ರೆ ಏನು ಗೊತ್ತಾ, ಯಾವ ಅಲ್ಲ ಅಲ್ಲ ಅಲ್ಲ, ಶರ್ಕರ ಅಂತ ಹೇಳಿದ್ರೆ ಬೆಲ್ಲನ ಹಾಗೆ ಇಟ್ಟರೆ ನಿಮಗೆ ಕೆಳ ಗಟ್ಟಿ ಭಾಗ ಬರುತ್ತೆ, ಗೊತ್ತಾಯ್ತಿಲ್ಲ ಅದು ಹೇಗೆ ಬರುತ್ತೆ, ಹರಳಾಗಿ ಬರುತ್ತೆ ಅದು ಶರ್ಕರ. ಶರ್ಕರ ಶಬ್ದಕ್ಕೆ ಹರಳುಗಳು ಅಂತ, ಹರಳಿನ ರೂಪ ತಗೊಳುತ್ತೆ ಅದು, ಭಾರಿ ಶ್ರೇಷ್ಠ. ಬೋರ ಸಕ್ಕರೆನೂ ಅಲ್ಲ, ಇದೇ ಇದನ್ನೇ ಹಾಗೆ ನೀವು ಇಟ್ಬಿಟ್ರೆ ಕೆಳಗಿನ ಭಾಗ ಇದು ಬರುತ್ತಲ್ಲ, ಚೆನ್ನಾಗಿ ಕಾದಿರುತ್ತೆ, ಗಾಣ ಗಾಣ ಅಂತ ಕರೀತಾರೆ ಹಾಕಿದಾಗ. ಹಾಗೆ ಇಟ್ಬಿಟ್ರೆ ಕೆಳಗಿನ ಭಾಗದ ಹರಳ ಹರಳಾಗಿ ಬರುತ್ತೆ ಅದು, ಬಹಳ ಶ್ರೇಷ್ಠ ಅದು, ಪ್ಯೂರೆಸ್ಟ್. ಏನ ಯಾವ್ದು ಅದು ನೋಡಿದೆ ನೋಡಿದೆ, ನಾಟಿ ಸಕ್ಕರೆನೇ ಇದೆ. ಬಟ್ ಇದಕ್ಕೆ ಇದು ಅಲ್ಲ, ಇದಕ್ಕಿಂತ ಅದು ಬೆಟರು. ಯಾವುದಕ್ಕಿಂತ? ಈ ಸಕ್ಕರೆಗಿಂತ ಬೆಟರ್ ಅದು, ವೈಟ್ ಸಕ್ಕರೆಗಿಂತ ಬೆಟರ್ ಅದು ಸಿಗುತ್ತೆ. ಈಗ ಆರ್ಗ್ಯಾನಿಕ್ ಇದು ಅಂತ ಹೇಳಿ ಅದು ಸಿಗುತ್ತೆ, ಸಿಗುತ್ತೆ ಇದರಲ್ಲಿ, ಈಗಲೂ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ, ಕಾಸ್ಟ್ಲಿ ಅದು ಸಿಗುತ್ತೆ. ಬಟ್ ಅದಕ್ಕಿಂತ ಶ್ರೇಷ್ಠವಾದ ಬೆಲ್ಲನೇ. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಉಪಯೋಗ ತಾವು ಉಪಯೋಗಿಸೋದು ಅಷ್ಟೇ. ನಿಮ್ಗೆ ಗೊತ್ತಿಲ್ಲ, ಚಾಕ್ಲೇಟ್ ತಿಂದ್ಬಿಡ್ತೀವಿ, ಯಾರು ಕೊಟ್ಟರೆ ಚಾಕ್ಲೇಟ್ ದೋಷ, ಬೇರೆ ಉದ್ದೇಶ ಚಾಕ್ಲೇಟ್ ಅಲ್ಲ, ಅದು ಬೀಫ್ ಅದು, ಗೊತ್ತಾಯ್ತಿಲ್ಲ. ಹೆಸರಿ ಚಾಕ್ಲೇಟ್ ಅಷ್ಟೇ ಬರ್ತದೆ, ಏನಿರಲ್ಲ, ಇದರಿಂದ ಮಾಡೋದು. ಬೇರೆ ದೇಶದೇರೇ ಬಂದರೂ ಕೂಡ ಅವರಿಗೆ ಬೀಫ್ ಅಂದ್ರೆ ಪಂಚಪ್ರಾಣ ಅವರಿಗೆ. ಅದಕ್ಕೆ ಹೇಳ್ತಾರೆ, ಅದು ಉಪಯೋಗಿಸ್ತಾರೆ, ಇವ್ರು ಉಪಯೋಗಿಸ್ಬಿಡ್ತಾರೆ. ಚಾಕ್ಲೇಟಿ ದೋಷ ಇಲ್ಲ, ಸಕ್ಕರೆ ದೋಷ ಇಲ್ಲ, ತಾವೇ ಕಾನೂನು ಬರ್ಕೊಂಡ್ಬಿಡ್ತಾರೆ. ಅದರಿಂದ ಅದಕ್ಕಾಗುತ್ತೆ, ಆಕ್ಚುಲಿ ಮಠಗಳನ್ನ ನಿಲ್ಲಿಸ್ಬೇಕಂತ. ಆ ಉಳಿದವರಿಗೆ ಅರ್ಥ ಆಗುತ್ತೆ, ಮಠಗಳನ್ನ ನಿಲ್ಲಿಸ್ಬಿಟ್ಟ. ಮತ್ತೆ ಅಕಸ್ಮಾತ್ ನಿಮಗೇನಾದರೂ ಬೆಲ್ಲ ಹಾಕಿ ಪಾಯಸ ಮಾಡಿಬಿಟ್ರೆ ಸೇವಾಕರ್ತರು ಬರೋದಿಲ್ಲ, ಕಮರ್ಷಿಯಲಿ ಲಾಸ್ ಆಗುತ್ತೆ ಅಂತೇಳಿ ಸಕ್ಕರೆ ಹಾಕ್ಬಿಡ್ತ. ನೀವು ಬರಲಿ ಬಿಡಲಿ ಹಾಕಿ ಉಪಯೋಗಿಸಲ್ಲ ಅಂತ ಹೇಳ್ಬಿಟ್ರೆ ಏನಾಗುತ್ತಾಗ, ತಪ್ಪು ಬರ್ತ ಅವ ಮನಸ್ಸು ಚೇಂಜ್ ಆಗ್ತಾನೆ. ಅವರಿಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಾದ್ರೆ ಹುಡುಗನಿಗೆ ಅಡ್ಜಸ್ಟ್ ಆಗ್ಬಿಟ್ರೆ ಪಾಠ ಆಗೋದೇ ಇಲ್ಲ, ಹೋಗ್ತಾನೆ. ಅವನು ಹೇಳಿ ಹೇಳಿ ಮೇಲಕ್ಕೆ ತರಬೇಕು, ಇಲ್ಲದವ್ರು ಏನಾಗುತ್ತೆ ಅದೇ ಲೆವೆಲ್ ಇಬ್ಬರು ಹೋದಾಗತ್ತೆ. ಕೊನೆಗೆ ಅಷ್ಟೇ ಹೇಳ್ಬೇಕು, ಹಾಗೆಲ್ಲ ಮಾಡಕ್ ಬರಲ್ಲ ಅಂತ ಆಗ ಉಪಯೋಗಿಸ್ತಾರೆ. ಹೌದಲ್ಲ, ಮಠದಲ್ಲಿ ಮಾಡ್ತಾರೆ ಅಂದಮೇಲೆ ಅದು ಬರೋದಿಲ್ಲ ಅಂತ ಅರ್ಥ. ಯಾಕೆ ಬರೋದಿಲ್ಲ ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ, ಇದು ಸೈಂಟಿಫಿಕಲಿ ಪ್ರೂವ್ ಆಗುತ್ತೆ ಅದು ಕರೆಕ್ಟ್ ಅಂತೇಳಿ. ಇದಕ್ಕಿಂತ ಬೆಟರ್ ಅಷ್ಟೇ ಹೊರತು 100% ಅಲ್ಲ. ಬೆಲ್ಲದ ಪುಡಿ ಇದ್ದಾಗ ಮತ್ತೆ 100% ಅಲ್ಲ, ಮತ್ತೆ ಸ್ವಲ್ಪ ಕೆಮಿಕಲ್ ಸ್ವಲ್ಪ ಹಾಕ್ಬೇಕು, ಅದಕ್ಕೆ ಕಲರ್ ಬರಬೇಕಾದ್ರೆ ಅದು ಬರೋದಿಲ್ಲ, ಬರೀ ಬ್ಲಾಕಿಷ್ಟೇ ಇರೋದು. ಪಯಸ ಸ್ಥಾಪಯಿತ್ವ ಅರ್ಚೇತ್ ಯಾವತ್ ವ್ರತ ಸಮಾರತ ಸಮಾಪನ ಪಯೋಘಕ್ಷೋ ವ್ರತಮಿದಂ ಚರೇತ್ ವಿಷ್ಣುವರ್ಚನಾದೃತ ಪೂರ್ವ ಜುಹುಯಾದತ್ರಿ. ಯಾವಾಗ ಒಂದ್ಸರ್ತ ಚೇಂಜ್ ಆದ್ಮೇಲೆ ಆಮೇಲೆ ನಿಮಗೆ ಅಸಹ್ಯ ಬರುತ್ತೆ, ವೈಟ್ ಸಕ್ಕರೆ ನೋಡಿದ ಮೇಲೆ ತಿನ್ನಕ್ಕಾಗೋದಿಲ್ಲ. ಈ ಮೊಸರಿ ಸಾಮಾನ್ಯ ಮೊಸರನ್ನಕ್ಕೆ ಉಪ್ಪು ಹಾಕ್ಕೊಳ್ಳೋದು ಅಭ್ಯಾಸ ಬಿಡಿ ಜನಗಳಿಗೆ. 4 ದಿವಸ ಹಾಕೊಳ್ಳದೆ ತಿನ್ನಿ, ಗೊತ್ತಾಗುತ್ತೆ ನಿಮಗೆ. ಮೊಸರು ಏನು ಹಾಕೋಬೇಡಿ, ಆಮೇಲೆ ನೀವು ಉಪ್ಪಾಗಿ ತಿನ್ನಕ್ಕೆ ಸಾಧ್ಯನೇ ಆಗೋದಿಲ್ಲ. ಟೇಸ್ಟೇ ಬೇರೆ, ಅದು ಟೇಸ್ಟ್ ಬೇರೆ, ಇದ್ದು ಬೇರೆ, ಎಲ್ಲ ಬೇರೆ. ಮೊಸರಿಗೆ ಉಪ್ಪು ಹಾಕೊಂಡ್ರೆ ಅದನ್ನ ಮಾಂಸ ಅಂತ ಕರೀತಾರೆ, ಗೋಮಾಂಸ ಇದ್ದಾಗ. ಅದು ಕೂಡ ಮೊಸರು ಉಪ್ಪು ಸೇರಿಸಲೇಬಾರದು. ಅದಕ್ಕೇನು ಮಾಡ್ತಾರೆ, ಇನ್ನೊಂದು ಆಮೇಲೆ ಉಪ್ಪು ಸೇರಿಸ್ಕೊಳ್ತಾರೆ. ಯಾವಾಗ ಸೇರಿಸ್ಕೊಂಡ್ರೆ ಅಷ್ಟೇ, ಸಭಾದಾರ ಕೇಳ್ಬಾರದೇ ಹೊರತು 100% ಮೊಸರಿಗೆ ಸೇರಿಸಬಾರ್ದು. ಹಾಲಿಗೆ ಉಪ್ಪು ಹಾಕೊಳ್ಳೋದು ವಿಷ, ಮೊಸರಿಗೆ ಉಪ್ಪು ಹಾಕೊಳ್ಳೋದು ವಿಷ. ಹಾಲಿನ ಮೊಸರಿನ ಕ್ವಾಂಟಿಟಿ ಹೋಗಿಬಿಡುತ್ತದೆ, ಮೊಸರಿನ ಕ್ವಾಲಿಟಿ ಉಳಿಯೋದಿಲ್ಲ. ಮೊಸರು ಚೇಂಜ್ ಆಗಿಬಿಡುತ್ತಾಗ ಮಾಂಸದ ಕ್ವಾಲಿಟಿ ಬರುತ್ತೆ. ಅದೆಲ್ಲ ಮೊದಲು ಹಸ್ತರಿಸ್ತದೆ, 2 ದಿವಸ ಊಟ ಮಾಡೋಕೆ ಆಗೋದಿಲ್ಲ. ಹೇಗೆ ಮಾಡೋದು ಮಾಡುತ್ತೆ, ಆಮೇಲೆ ನೋಡಿದ್ರೆ ವಾಪಸ್ ಬರೋಕ್ಕೆ ಸಾಧ್ಯನೇ ಆಗೋದಿಲ್ಲ, ಪೂರ್ತಿ ಚೇಂಜ್ ಆಗಿಬಿಡುತ್ತೆ. ಎಷ್ಟೋ ಬಿ ಪಿ ಎಲ್ಲ ಕಡಿಮೆ ಆಗಿಬಿಡುತ್ತೆ, ಎಷ್ಟೋ ರೋಗಗಳು ವಾಸಿ ಆಗಿಬಿಡುತ್ತೆ. ಆ ಮೊಸರು ಔಷಧಿ ಆ್ಯಕ್ಚುಲಿ ಆಗ, ಇದು ತಗೊಂಡಾಗ ಅದು ರೋಗ ವಿಷ ಆಗುತ್ತೆ. ಎಷ್ಟೋ ನಮ್ಮ ಆಹಾರ ಪದಾರ್ಥ ವಿಷ ಆಗೋದು ನಾವು ಬೇರೆ ಸೇರಿಸ್ಕೊಂಡ್ಬಿಟ್ಟಾಗ, ಮತ್ತೆ ವಿರುದ್ಧ ಆಹಾರ ಅಂತ ಕರೀತಾರೆ. ಎಷ್ಟೋ ಜನ ಮೊಸರನ್ನಕ್ಕೆ ಮೊಸರು ಹುಡಿರುತ್ತೆ ಅಂತ ಹಾಳಾಕೊಂಡ್ಬಿಡ್ತಾರೆ, ಭಾಳ ತಪ್ಪದು. ಆಯುರ್ವೇದವ್ರು ಕೇಳಿದ್ದು ವಿರುದ್ಧ ಆಹಾರ ಅಂತ ಕರೀತಾರೆ. ಮೊಸರು ಹಾಲು ಸೇರಿಬಿಟ್ರೆ ಮೊಸರು ಹಾಲಿನ ಗುಣ ಕೆಟ್ಟೋಗ್ಬಿಡುತ್ತೆ, ಹಾಲು ಹೊಡೆಯುತ್ತೆ, ಅದು ರೋಗ ಕಾರಣ ಆಗುತ್ತೆ. ಮೊಸರು ಏನು ಮಾಡಿ ಹುಡಿಯಿದ್ದಾಗ ನೀವು ನೀರು ಹಾಕೋಬೇಕೆ ಹೊರತು ಹಾಲು ಹಾಕೋಬಾರದು. ಹಾಲು ಹಾಕೊಂಡ್ರೆ ಏನಾಗುತ್ತದ, ವಿರುದ್ಧ ಆಹಾರ ಅಂತ. ಕೆಲವು ಪದಾರ್ಥಕ್ಕೆ ಒಂದಾಗಿರುತ್ತೆ, ಉದಾಹರಣೆಗೆ ಮೊಸರನ್ನ ಇದೆ, ಮಾವಿನ ಹಣ್ಣು ಇದೆ, ಹಲಸಿನ ಹಣ್ಣು ಇದೆ. ಹಲಸಿನ ಹಣ್ಣು ಉಪವಾಸ ಇದ್ದೇ ತಿನ್ನಬೇಕು, ಮಾವಿನ ಹಣ್ಣು ಊಟ ಮಾಡಿದ ತಿನ್ನಬೇಕು. ಆ ನಿಯಮಗಳವೆಲ್ಲ ಒಟ್ಟಿಗೆ ಎರಡು ತೊಗೊಂಡ್ಬಿಟ್ಟು ಅದು ವಿಷ ಒಂದಕ್ಕೊಂದು ಮ್ಯಾಚ್ ಆಗೋದಿಲ್ಲ, ಅದು ಅಲರ್ಜಿ ಒಂದಕ್ಕೊಂದು ಬೇರೆ ಎಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಅದೆಲ್ಲ ಹಳ್ಳಿಗಳು ಚೆನ್ನಾಗಿ ಉಪಯೋಗಿಸಿ ಎಲ್ಲ ಹೊರಟೋಯ್ತೀಗ, ಯಾವುದಿದೋ ಅದನ್ನ ಸಿಗುತ್ತ ಅಂತ ತಿಂದ್ಬಿಡ್ತಾರೆ. ಪೂರ್ವ ಜುಹುಯಾದ ಅಗ್ನಿಂ ಬ್ರಾಹ್ಮಣಾಶ್ಚಾಪಿ ಭೋಜಯೇ ತೇಮಂ ತಹರಃ ಕುರ್ಯಾತ್ ದ್ವಾದಶಾಹಂ ಪಯೋವ್ರತಂ ಹರೇ ರಾಧಾನ ಹರೇ ರಾರಾಧನಂ ಹೋಮಂ. ಮತ್ತೆ ರಾತ್ರಿ ಹೊತ್ತಲ್ಲಿ ಏನು ಮಾಡಿದ್ರು ಮೊಸರು ಹಾಕೋಬಾರ್ದು, ಸ್ಪಷ್ಟ ಹೇಳ್ತಾರೆ. ಕೃಷ್ಣ ಕ್ಷೀರಾನ್ನ ಭೋಜನ ಮಾಡೋದು ಅಂತಾನೆ ಭಾಗವತ ಹೇಳೋದು. ಆಯುರ್ವೇದವ್ರು ಕೇಳಿ ಇದೆಲ್ಲ ಆಯುರ್ವೇದಕ್ಕೆ ಭಾರಿ ಸೂಟ್ ಆಗೋ ವಿಚಾರಗಳು. ಏನು ಮಾಡಿದ್ರು ಕೂಡ ಮೊಸರು ರಾತ್ರಿ ಭಾರಿ ಶ್ರೀಮಂತಿಕೆ ಇದೆ ಹಾಗೆ ಇದೆ ಅಂತ ಪ್ರಶ್ನೆ ಅಲ್ಲ ಅದು, ಅದು ವಿಷ. ಅದು ರಾತ್ರಿ ಮೊಸರು ಉಪಯೋಗಿಸ್ಬಿಟ್ರೆ ವಿಷ ಇದ್ದಾಗೆ. ಮತ್ತೆ ಭಾನುವಾರದ ದಿವಸ ರಾತ್ರಿ ಹೊತ್ತು ನೆಲ್ಲಿಕಾಯಿ ಉಪಯೋಗಿಸ್ಬಾರ್ದು. ಆದರೆ ಯಾವುದು ಆಯುರ್ವೇದ ಔಷಧಿಯಲ್ಲಿ ಸಹ ಹೆಚ್ಚು ನೆಲ್ಲಿಕಾಯಿ ಹಾಕಿರ್ತಾರೆ, 24 ವಾರನೂ ತೊಗೊಂಡ್ಬಿಡ್ತಾರೆ, ಅದು ವಿಷ ಆಗಿಬಿಡುತ್ತೆ. ನೆಲ್ಲಿಕಾಯಿ ಹಾಕಿದ್ದನ್ನು ರಾತ್ರಿ ತೊಗೋಬಾರ್ದು, ಭಾನುವಾರ ಏನು ಮಾಡಿ ಉಪಯೋಗಿಸ್ಬಾರ್ದು. ಕೆಲವು ನಿಯಮಗಳು, ಸಪ್ತಮಿ ತಿನ್ನಬಾರ್ದು, ಮತ್ತೆ ಕೆಲವು ವಾರಗಳು ನಿಷಿದ್ಧ. ಅದಕ್ಕೆ ಮಾಡಬೇಕಾದ್ರೂ ಕೂಡ ಮಂಗಳವಾರ ಶುಕ್ರವಾರ ರಾತ್ರಿ ಹವನ ಮಾಡಬಾರ್ದು ಅಂತಾರಲ್ಲ, ಅದನ್ನು ನೋಡಬೇಕು. ಭಾನುವಾರ ಬಂದು ಕೆಲವರು ನೋಡ್ತಾರೆ, ಇದನ್ನು ನೋಡೋದಿಲ್ಲ. ಎಲ್ಲ ನೋಡಿದರೆ 100% ಎಫೆಕ್ಟ್ ಬರುತ್ತೆ, ಅದರ ಬರೋದಿಲ್ಲ. ಯಾವ್ದ ಅದೇ ಹೇಳಿದ್ದ ಹೇಳಿದ್ನಲ್ಲ ಆಗಲೇ, ರಾತ್ರವು ಕ್ಷೀರಾನ್ನ ಭೋಜನ ಮಾಡಿದ್ರೆ ಏನು ತಿನ್ನಬೇಕು ಅಂದರೆ ಕ್ಷೀರಾನ್ನ ಭೋಜನ ಅಂತ ಹೇಳಿದ್ದಾರೆ. ಸಮಷ್ಟು ಬರೀ ನೆಗೆಟಿವ್ ಅಷ್ಟೇ ಹೇಳಲಿಲ್ಲ, ಮೊಸರು ತಿನ್ನಬೇಡಿ ಅಂತ ಅಷ್ಟೇ ಹೇಳಿಲ್ಲ, ಹಾಲು ತಿನ್ನಿ ಅಂತ ಹೇಳಿದೆ. ಅದು ಒಳ್ಳೆ ಇದು ರೋಗ ನಾಶಕ. ಹರೇ ರಾಧಾಧನಂ ಹೋಮಂ ಅರ್ಹಣಂ ದ್ವಿಜತರ್ಪಣಂ ಪ್ರತಿಪದ್ದಿನಮಾರಭ್ಯ ಯಾವ ಶುಕ್ಲ ತ್ರಯೋದಶಿ ಅಂತ ಕ್ಲಿಯರ್ ಮಾಡಿದರು. 12 ದಿವಸ ಮಾಡಬೇಕು ಅಂದರೆ 12ನೇ ದಿವಸ ಮುಗಿಸ್ಬೇಕು ಅಂತಲ್ಲ, 13ನೇ ದಿವಸ ಮುಗಿಸ್ಬೇಕಾದ್ರೆ 12 ದಿವಸ ಪೂರ್ತಿ ಮುಗಿಸಿ 13ನೇ ದಿವಸ ಯಾವತ್ ಶುಕ್ಲ ತ್ರಯೋದಶಿ. ಹರೇ ಬರೀ ತ್ರಯೋದಶಿ ಅಂದರೆ ಕೃಷ್ಣಪಕ್ಷದವರಿಗೆ ಹೋಗಿಬಿಟ್ಟು ಡಬಲ್ ಆಗಿಬಿಡ್ತಿತ್ತು, ಶುಕ್ಲ ತ್ರಯೋದಶಿ ಶುಕ್ಲ ಪಾಡ್ಯ ಶುರುವಾಯಿತು, ಶುಕ್ಲ ತ್ರಯೋದಶಿ ಮುಗಿಸ್ಬೇಕು. ವೈದಿಕ ಬಂದಾಗ ಅದು ದೋಷ ಇಲ್ಲ, ವೈದಿಕ ಪೂರ್ತಿ ಮಾಡಿಬಿಡ್ಬೇಕು, ಅದಕ್ಕೆ ದೋಷ ಇಲ್ಲ. ಪ್ರಸಾದ ಹಾಲು ಮಾತ್ರ ತೊಗೋಬೇಕು, ಉಳಿದ ಯಾವುದು ತೊಗೋಬಾರ್ದು. ಯಾವಾಗಲೂ ಅಷ್ಟೇ, ಕೆಲವು ಯಾವ ವ್ರತನ ಬಿಡ್ಲಕ್ಕೆ ಬರುತ್ತೆ ಬಿಟ್ಬಿಡ್ಬೇಕು ಅದನ್ನು. ಕೆಲವೊಂದು ಶ್ರಾದ್ದ ಸುಷ್ಪಂಚಕ ಬಂದರೆ ಏನು ಮಾಡಬೇಕಾಗ, ದಶಮಿ ಪೈತೃಕ ಸಂಧಿಯ ಸಮಯದಲ್ಲಿ ಶ್ರವಣವ ತ್ಯಜಿಸುವಂತೆ ಸದಾ, ಅದಕ್ಕೆ ಸಂಸಾರ ಹೇಳ್ತದೆ ಶ್ರಾವ ಉಪವಾಸ ಮಾಡಬಾರದು. ಇನ್ನೊಂದು ಮುಂದಿನ ಸರಿ ಶ್ರವಣ ಬಂದ ಮಾಡಿ ಬ್ಯಾಂಕಪ್ ಮಾಡಿಬಿಡ್ಬೇಕಾದ್ರೆ ಮುಂದ ವರ್ಷ, ಅವತ್ತು ಮಾಡಾಗಿಲ್ಲ. ಕೆಲವೊಂದು ಮಾತ್ರ ಮಾಡಲೆ ಅವತ್ತೇ ಮಾಡಬೇಕಾಗಿರುತ್ತೆ, ಪಯೋವ್ರತ ಮತ್ತೆ ಮಾಡಕ್ಕೆ ಬರೋದಿಲ್ಲ, ಆಗಲೇ ಮಾಡಬೇಕಾದ್ರೆ ಅಂಥವತ್ತೇ ಘ್ರಾಣ ಭಕ್ಷ ಅಂತ ಕರೀತಾರೆ. ವಾಸನೆ ನೋಡಿಬಿಟ್ಟು ತೊಗೊಂಡಾಗ ಲೆಕ್ಕ ಅನ್ನೋದು ವಾಸನೆ, ಅದಕ್ಕೆ ಏಕಾದಶಿ ಅನ್ನದ ವಾಸನೆ ಕೂಡ ನೋಡಬಾರ್ದು ಅಂತ ಹೇಳ್ತಾರೆ. ವಾಸನೆ ತೊಗೊಂಡ್ರೆ ಏನಾಯ್ತು ಅಲ್ಲಿಗೆ ಕೆದರಿರುತ್ತೆ, ಅಡಿಗೆ ಮಾಡಿ ಸುತ್ತ ಓಡಾಡ್ಕೊಳ್ತಿರ್ತಾರೆ, ತಿಲ್ಲಕ್ಕಂತೂ ಬರೋದಿಲ್ಲ, ಊಟ ಮಾಡೋ ನೋಡ್ಕೊತ ಕೂತಿರ್ತಾರೆ. ಅವೆಲ್ಲ ಒಂದು ರೀತಿ ಅದು ಊಟ ಮಾಡಿದಾಗ ಲೆಕ್ಕ, ಆ ಕಡೆಗೆ ಹೋಗಬಾರ್ದು. ಊಟ ಮಾಡೋದು ಕಂಡ್ರೆ ಅಸಹ್ಯ ಬರಬೇಕೆ ಹೊರತು ಅಯ್ಯೋ ನಮಗೆ ಭಾಗ್ಯ ಇಲ್ಲಲ್ಲ ಅಂತ ಕೊರಗಬಾರ್ದು. ನೋಡ್ತಿರ್ತಾರೆ, ಅದು ನೋಡ್ತಾ ಕೂತಿರೋದು ಪಾಪ, ಊಟ ಅಂದರೆ ಏನು ತಗೋದು, ಗಮ್ ಬಂತ ಅಂತಿರ್ತದೆ ಅಂತ ಹೇಳೋದು, ಅದು ಮಹಾಪಾಪ ಅಂತ ಹೇಳ್ತಾರೆ. ಅದಕ್ಕೆ ಘ್ರಾಣ ಭಕ್ಷ ಅಂಬುದಕ್ಕೆ ಒಪ್ಪಿಗೆ. ಇವನ್ ನೀವು ಹೋಮಿಯೋಪತಿ ಔಷಧಿಗಳು ಕೆಲವು ಔಷಧಿ ಎಚ್ಚರ ತಪ್ಪಿದ್ದಿರ್ತಾರೆ, ಬಾಯಲ್ಲಿ ಹಾಕಲಿಕ್ಕೆ ಬರೋದಿಲ್ಲ, ಅದನ್ನು ವಾಸ್ತವ ನೋಡಿಸಿದ್ರೆ ಎಫೆಕ್ಟ್ ಆಗಿರುತ್ತೆ ಅಂತ. ವಾಸ್ತವ ತೋರಿಸಿದ್ರೆ ಅವ್ರಿಗೆ ಎಚ್ಚರ ಬಂದ್ಬಿಡುತ್ತೆ, ಅಷ್ಟು ಎಫೆಕ್ಟಿವ್ ಆಗಿರೋದಿದೆ, ಗೊತ್ತಾಯ್ತಾ? ಬರೀ ವಾಸದಿಂದನೇ ಕೆಲಸ ಆಗುತ್ತೆ. ಈ ಕಾರ್ಪೇಟ್ ತೊಗೊಂಡು ಯಾರು ಕುಡಿಯೋ ಅನ್ನ ಹಾಕಿ ಊಟ ಮಾಡಿ ಕುಡಿಯಿಲ್ಲ, ಅದು ಸತ್ತೋದ್ರಲ್ಲ ಯಾತಕ್ಕೆ ಹೋದ್ರೆ ಅವರೆಲ್ಲ ಪೊಲ್ಯೂಟ್ ಆಯ್ತು, ಇದೇ ಪೊಲ್ಯೂಟ್ ಆಯ್ತು ಸತ್ತೋದ್ರೆ ಅಷ್ಟೇ. ಮೂಗಿಗೆ ಕೊಲ್ಲೋ ಶಕ್ತಿ ಇದೆ, ಇದು ಕೆಳಗೆ ಹಿಡಿದಿರ್ತಾರೆ ಮ್ಯಾನುವಲ್ ನೋಡಗೆ, ಉಸಿರುಗಡಿ ಸಾಯ್ತಾರೆ, ಅದು ಯಾವುದದು ಬಾಯ ಹಾಕೊಂಡಿದ್ದಲ್ಲ, ವಾಸನೆಗೆ ಸಾಯ್ತಾರೆ. ಅದಕ್ಕೆ ಘ್ರಾಣ ಭಕ್ಷ ಮಾಡಿದರೆ ಆಯಿತು, ಶ್ರಾದ್ದ ಬಂದರೆ ಅಂತ ಹೊತ್ತಿನಲ್ಲಿ ಶ್ರಾದ್ದೆ ಬಿಡಾಗಿಲ್ಲ, ಅದು ಬಹಳ ಮುಖ್ಯ. ಯಾವುದೇ ಕಾರಣಕ್ಕೂ ಪಿತೃಕಾರ್ಯ ಬಿಡಾಗಿಲ್ಲ, ಆದ್ದರಿಂದ ಅದಕ್ಕೆ ಬಿಡದಂತೆ ಇದನ್ನು ಮಾಡಬೇಕು. ಹರೇರ್ ಆರಾಧನಂ ಹೋಮಂ, ದೇವ್ರ ಪೂಜೆ ಹೋಮ ಅರ್ಹಣ ದ್ವಿಜತರ್ಪಣ, ಬ್ರಾಹ್ಮಣರ ಪೂಜೆ ಬ್ರಾಹ್ಮಣರಿಗೆ ಊಟ, ಪ್ರತಿಪದ್ದಿನ ತಪ್ಸಗಿಲ್ಲದೆ ಪ್ರತಿಪದ್ದಿನಮಾರಭ್ಯ ಯಾವತ್ ಶುಕ್ಲತ್ರಯೋದಶಿ ಅಲ್ಲಿವರೆಗೂ ಮಾಡಬೇಕು. ಪ್ರತಿ ದಿವಸ ಕೂಡ ಬ್ರಹ್ಮಚರ್ಯಂ ಅಧಸ್ವಾಪಂ ಹಾಸ್ಯಮ ಮಾಡಬಾರ್ದು, ಬರೀ ನೆಲದ ಮೇಲೆ ಮಾಡುವುದು ಉತ್ತಮ, ಇಲ್ಲದವರೆ ಚಾಪೆ, ಅದಕ್ಕಿಂತ ಹೆಚ್ಚಿಲ್ಲ. ಯಾವ ಶುಕ್ಲತ್ರಯೋದಶಿ ಇತ್ಯಪಿ ಸಪಾಠ, ಅದೇನಾಗಿದೆ ಅಂದರೆ ತ್ರಯೋದಶಿ ಅಂತ ಒಂದು ಪಾಠ, ತ್ರಯೋದಶಿ ಅಲ್ಲೇನು ಮಾಡಿದ್ದಾರೆ, ಯಾವ ಶುಕ್ಲತ್ರಯೋದಶಿ ಹಾಗೆ ಇಟ್ಕೊಂಡಿದ್ದಾರೆ. ಇದು ಬಹುರಿಹಿ ಮಾಡಿದಾಗ ಏನಾಯ್ತು, ಅಲ್ಲಿಗೆ ಬಹುರಿಹಿ ಮಾಡಿದಾಗ ನಪುಂಸಕಲಿಂಗ ಆಯ್ತು ಅಷ್ಟೆ, ಪ್ರತ್ಯೇಕ ಬಿಡಿಸಿದರೆ ಸ್ತ್ರೀಲಿಂಗ, ಕುಡಿಸಿ ಬರೆದ ನಪುಂಸಕಲಿಂಗ. ಆದ್ದರಿಂದ ಸತ್ಯಧರ್ಮೀಯ ಪಾಠ ಅದು, ಸತ್ಯ ಸಪಾಠ ಅಂದರೆ ಸತ್ಯಧರ್ಮೀಯ ಪಾಠ. ಪ್ರತಿಪದ್ದಿನ ಆರಭ್ಯ ಯಾವ ಶುಕ್ಲತ್ರಯೋದಶಿ, ಬ್ರಹ್ಮಚರ್ಯ ಮಥಸ್ವಾಪಂ ಸ್ನಾನಂ ತ್ರಿಶ್ರವಣಂ ಚರೇತ್, ಪ್ರತಿನಿತ್ಯ ಮೂರು ಸ್ನಾನ ಮಾಡಬೇಕು, ಪವಿತ್ರ ಮಾಡಬೇಕಾದ್ರೆ ಮೂರು ಸ್ನಾನ ಮಾಡಬೇಕು. ವರ್ಜಯೇ ದಸದಾಲಾಪಂ, ಅಸಜ್ಜನಿತ್ಯ ಆಲಾಪ ಮಾಡಬಾರ್ದು, ಅಸತ್ತಾಲಾಪ ಮಾಡಬಾರ್ದು. ಅಸತ್ತಾಲಾಪ ಅಂದ್ರೇನು, ತದನಂ ಬಹುಲೋಕ ವಿಚಿಂತನೆಯ ಪ್ರಬಣಂ ಕುರು ಮಾನಸ ಮೀಶ ಪದೇ, ಕೆಟ್ಟ ಕೆಟ್ಟ ಮಾತಾಡಬಾರ್ದು, ಅಸ್ಥಿರ ಪದ ಉಪಯೋಗಿಸಬಾರ್ದು, ಒಟ್ಟಿನ ಮೇಲೆ ಹಾಳು ಹರಟೆಗೆ ಹೋಗಬೇಡ, ಇರ್ರೆಲೆವೆಂಟ್ ಆಗಿದ್ದು ಯಾವುದೇ ಹಾಳಾಗಿಲ್ಲ. ಜೊತೆ ಅಸಜ್ಜನ ಜೊತೆ ಮಾತಾಡಬಾರ್ದು, ಅಸಜ್ಜನರ ಜೊತೆಗೇನೆ ಒಳ್ಳೆ ಮಾತ ಅಸಜ್ ಜೊತೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಭೋಗಾನ್ ಉಚ್ಚಾವಚಾನ್ ತಥಾ, ಯಾವ ಭೋಗನು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಸಮಸ್ತ ಭೋಗಗಳನ್ನು ತ್ಯಾಗ ಮಾಡಿಬಿಡಬೇಕು. ಅಹಿಂಸ್ರಹ ಸರ್ವಭೂತಾನಾಂ ವಾಸುದೇವ ಪರಾಯಣ ತ್ರಯೋದಶ್ಯಾ ಮಥೋ ವಿಷ್ಣೋ ಸ್ನಾಪನಂ ಸ್ನಾಪಕೈರ್ ವಿಭೋ. ಅಹಿಂಸ್ರಹ ಸರ್ವಭೂತಾನ, ಯಾವ ಪ್ರಾಣಿಗೂ ನೋವುಂಟು ಮಾಡಬಾರದು. ಕೊಲ್ಲುವ ಹಿಂಸೆ ಅಂತ ಹೇಳಿದ್ರೆ ಕೊಲ್ಲೋದು ಹೊಡೆಯೋದು ಹೊಡೆಯೋದಲ್ಲ, ಮನಸ್ಸೇ ನೋವು ಉಂಟು ಮಾಡಿದ್ರೆ ಹಿಂಸೆ ಮಾಡಿದಾಗ ಲೆಕ್ಕ. ಅಹಿಂಸಾ ಬೇರೆ ಅಹಿಂಸ್ರ, ಅಹಿಂಸಾ ಅನ್ನೋದು ಗುಣ, ಅಹಿಂಸ್ರ ಅನ್ನೋದು ವ್ಯಕ್ತಿಗೆ. ಯಾರಿಗೆ ಅಹಿಂಸೆ ಮಾಡೋ ಗುಣ ಇದೆ ಅವನ ಅಹಿಂಸ್ರ ಅಂತ ಹೇಳಿ, ಗೊತ್ತಾಯ್ತು? ಅಹಿಂಸಾ ಅಂಬುದು ಅಹಿಂಸೆ ಮಾಡದಿರುವಿಕೆ, ಇದು ಹಿಂಸೆ ಮಾಡದಿರುವವನಾಗಿ, ಅರ್ಥ ಆಯ್ತಾ? ಇದು ವ್ಯಕ್ತಿಗನ್ವಯ, ಅದು ಗುಣಕ್ಕನ್ವಯ. ಆದ್ದರಿಂದ ಅಹಿಂಸ್ರ ಸರ್ವಭೂತಾನಾಂ ವಾಸುದೇವ ಪರಾಯಣ, ಸದಾಕಾಲ ವಾಸುದೇವ ಪರಾಯಣನಾಗಿರಬೇಕು. ತ್ರಯೋದಶ್ಯಾ ಮಥೋ ವಿಷ್ಣೋ ಸ್ನಾಪನಂ ಸ್ನಾಪಕೈರ್ ವಿಭೋ. ತ್ರಯೋದಶ ದಿವಸ ವಿಶೇಷವಾಗಿ ಮತ್ತೆ ಪಂಚಾಮೃತ ವಿಶೇಷ ಅಭಿಷೇಕಾದಿಗಳನ್ನು ದೇವರಿಗೆ ಮಾಡಬೇಕು. ಕಾರಯೇ ಶಾಸ್ತ್ರದೃಷ್ಟೇನ ವಿಧಿನಾ ವಿಧಿ ಗೋವಿದೈಹಿ, ವಿಧಿ ತಿಳಿದಂಥವ್ರ ಮೂಲಕ ಮಾಡಿಸ್ಬೇಕು. ಕಾರಯೇ ಶಾಸ್ತ್ರದೃಷ್ಟೇನ ವಿಧಿನಾ ವಿಧಿ ಗೋವಿಧಿ ಗೋವಿದೈಹಿ, ಪೂಜಾಂಚ ಮಹತೀಂ ಕುರ್ಯಾತ್ ವಿತ್ತಶಾಖ್ಯ ವಿವರ್ಜಿತ. ಆದಷ್ಟು ಒಳ್ಳೆ ರೀತಿ ಪೂಜೆ, ದೊಡ್ಡ ರೀತಿ ಪೂಜೆ ಮಾಡಬೇಕು. ವಿತ್ತಶಾಖ್ಯ ವಿವರ್ಜಿತ, ಹಣ ಖರ್ಚು ಮಾಡೋದ್ರೊಳಗೆ ಲಿಮಿಟ್ ಮಾಡ್ಕೋಬಾರ್ದು. ಪ್ರಮೋಷನ್ ಎಕ್ಸಾಮ್ ಫೀಸ್ ಅಡ್ಜಸ್ಟ್ ಮಾಡ್ಕೊಡಿ ಅಂತ ಹೇಳೋಕ್ಕಾಗತ್ತಾ? 100 ಕೊಡಿ, 90 ಕೊಡ್ತೀನಿ, ಎಷ್ಟು ಟಿಕೆಟ್ ಚಾರ್ಜ್ ಫುಲ್ ಹಾಕಿ ಕೊಡಬೇಕು, ನಾವು ಅಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತಾರೆ. ಮಾಡ್ಕೋಬಾರ್ದು, ಟಿಕೆಟ್ನ 3 ವೆರೈಟಿ ಇಟ್ಟಿರೋದಿಲ್ಲ, ಒಂದೇ ಇದಕ್ಕೆ. ಆ ಕ್ಲಾಸ್ ಇದ್ದರೆ ಬೇರೆ, ಅದು ಹೇಗಿರೋದು, ಆ ಥರ ತೊಗೊಬೇಕಾದ್ರೆ ಕೊಡಲೇಬೇಕು. ನಮ್ಮಲ್ಲಿ ವಿತ್ತಶಾಠ್ಯ ಭಾರಿ ಮಾಡಿಬಿಡ್ತಾರೆ, ವಿತ್ತಶಾಠ್ಯ ಮಾಡೋದು ದೊಡ್ಡ ದೋಷ. ಆದ್ದರಿಂದ 10 ಖರ್ಚು ಮಾಡಿದ್ರೆ 1 ಖರ್ಚು ಮಾಡೋದು, 100 ಮಾಡಲ್ಲಿ 10 ಮಾಡೋದು, ಅವೆಲ್ಲ ಏನವು, ವಿತ್ತಶಾಠ್ಯ. ಅವ್ರಿಗೆ ಕೆಪಾಸಿಟಿ ಇಲ್ಲ ಅಂದರೆ ನೋ ಪ್ರಾಬ್ಲಮ್, ಅದು ಶಕ್ತಿನೇ ಇಲ್ಲ ಅಂದರೆ ಹೇಳೋದಿಲ್ಲ, ಹೇಳ್ತಾರೆ ಅಶಕ್ತೋ ಭಕ್ತ್ಯಾ ಕ್ಷಮಾಪ ಏತ್ ಅಂತ ಹೇಳಿಬಿಡ್ತಾರೆ. ನಿಮ್ಮ ದುಡ್ಡು ಕಾಸು ಇಲ್ಲದ ಹೋದ್ರೆ ಇಲ್ಲ ಅಂತ ರಿಕ್ವೆಸ್ಟ್ ಮಾಡಿ, ಏನೋ ತಪ್ಪಲ್ಲ. ಅದು ಇಲ್ಲ, ಇದೇ ಇದ್ದಾಗ ಉಪಯೋಗಿಸ್ತಾ ತಪ್ಪಾಗತ್ತೆ. ಅದು ವಿದ್ಯಾಸಾಠ್ಯ ಅಂತಾನೆ ಹೆಸರು. ಈ ಬಸ್ನಲ್ಲೂ ಹಾಗೇನೆ ಕರ್ಕೊಂಡು ಹೋಗ್ತಿರ್ತಾರೆ, ಪಾಪ ಭಾಳ ವೃದ್ಧರೋ ಯಾರೋ ಇರ್ತಾರೆ, ದುಡ್ಡಿಲ್ಲ ಮಾರಾಯ ಟಿಕೆಟ್ಗೆ ಬನ್ನಿ ಪರವಾಗಿಲ್ಲ ಹತ್ತಿರಿ ಅಂತಾರೆ. ಅದು ತನ್ನ ದುಡ್ಡು ಹಾಕಿ ಕರ್ಕೊಂಡು ಹೋಗಿಬಿಡ್ತಾರೆ. ಒಳ್ಳೆ ಗುಂಡ್ಕಲ್ಲೇ ಎದ್ದು ಹತ್ತಲು ಕೋರ್ಕೋರೆ ಗೆಟ್ ಔಟ್ ಅಂತ ಹೇಳ್ತಾರೆ. ಅದು ಅಶಕ್ತಿ ತರುವ ಕಾರಣ ಇರೋ, ಅದು ಎಲ್ಲಿ ಪಿಕ್ಪಾಕೆಟ್ ಆಯ್ತು ನನಗೆ, ಇಲ್ಲೇ ಇಲ್ಲ ನನಗೆ, ದಯವಿಟ್ಟು ಕರ್ಕೊಂಡು ಹೋಗು, ಇಲ್ಲಿದ್ದರೆ ಭಾರಿ ಕಷ್ಟ ಆಗುತ್ತೆ ಅಂದರೆ ಅದಕ್ಕೆಲ್ಲ ಉಪ್ಲೈನ್ ಮಾಡೇ ಮಾಡ್ತಾರೆ. ಲೋಕದಲ್ಲೂ ಇದೆ, ಶಾಸ್ತ್ರದಲ್ಲೂ ಇದೆ. ಕಾರಯೇ ಶಾಸ್ತ್ರದೃಷ್ಟೇನ ವಿಧಿನಾ ವಿಧಿ ಕೋವಿದೈಹಿ ಪೂಜಾಂಚ ಮಹತೀಂ ಕುರ್ಯಾತ್ ವಿತ್ತಸಾಠ್ಯ ವಿವರ್ಜಿತ ಚರುಂ ನಿರೂಪ್ಯ ಪಯಸಿ ಸಿಪಿ ವಿಷ್ಟಾಯ, ಮತ್ತೆ ಪಯಸ್ತಿನಿ ಹಾಲಲ್ಲೇ ಚರುಣ್ ಮಾಡಬೇಕು. ಸಿಪಿ ವಿಷ್ಟಾಯ ವಿಷ್ಣವೇ ಶ್ರುತೇನ ತೇನ ಪುರುಷಂ ಯಜೇತ ಸುಸಮಾಹಿತ. ಅದರಿಂದ ಪುರುಷಂ ಅಂತ ಹೇಳಿದ್ರೆ ಪುರುಷ ಸೂಕ್ತಾದಿಗಳಿಂದ ಚರುವನ್ನು ಹೋಮ ಮಾಡಬೇಕು. ನೈವೇದ್ಯಂಚಾಪಿ ಗುಣವತ್ ದದ್ಯಾತ್ ಪುರುಷ ತುಷ್ಟಿದಂ. ಆಮೇಲೆ ಅದೇ ರೀತಿಯಲ್ಲಿ ನೈವೇದ್ಯವನ್ನು ವಿಶೇಷ ರೀತಿಯಲ್ಲಿ ಮಾಡಬೇಕು. ಆಚಾರ್ಯಂ ಜ್ಞಾನ ಸಂಪನ್ನಂ ವಸ್ತ್ರಾಭರಣ ಧೇನುಹಿ ತೋಷಯೇ ತೃತ್ವಿಜಶ್ಚೈವ ತದ್ವಿದ್ಯಾರಾಧನಂ ಹರೇ. ಆಚಾರ್ಯಂ ಜ್ಞಾನ ಸಂಪನ್ನಂ, ಜ್ಞಾನಿಯಾದ ಆಚಾರ್ಯನನ್ನು ವಸ್ತ್ರ ಆಭರಣ ಧೇನುಭಿ ಗೋದಾನ ಮಾಡಿ ಅಂತ ಹೇಳ್ತಾರೆ. ವಸ್ತ್ರದಾನ ಆಭರಣ ದಾನ ಧೇನುದಾನ ಗೋದಾನ ಮಾಡೋದು ಬಹಳ ಮುಖ್ಯ. ಅದು ಅಲ್ಲದೆ ಯಾವುದೇ ವ್ರತಕ್ಕೆ ಅಂಗ ಅದು. ತೋಷಯೇ ತೃತಿ ಜಶ್ಚೈವ ಋತ್ವಿಕಗಳು, ಯಾರು ಹೋಮ ಕಾರ್ಯದಲ್ಲಿ ಭಾಗವಹಿಸಿರ್ತಾರಲ್ಲ ಅವರಿಗೆಲ್ಲ ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡಬೇಕು. ಅದೆಲ್ಲ ದೇವ್ರ ಪೂಜೆ ಅಂತೇಳಿ ಇವರಿಗೆ ಯಾಕೆ ಮಾಡಬೇಕು ಅಂದರೆ ತದ್ವಿಧಿ ಆರಾಧನಂ ಹರೇ, ಅದು ಕೂಡ ದೇವ್ರ ಪೂಜೆ ಒಂದು ಭಾಗ ಅಂತ ಹೇಳಿದ್ದ. ಅದು ಕೂಡ ದೇವ್ರ ಪೂಜೆ ಒಂದು ಭಾಗ. ಆದ್ರಿಂದಾಗಿನೇ ಅಡಿಗೆ ಭಿಕ್ಷ ಸ್ವಾಮಿ ಕರೆಸಿದಾಗ ಅವ್ರಿಗೆ ಕಾಣಿ ಕೊಡೋದು ಎಷ್ಟು ಮುಖ್ಯನೋ, ಪರಿವಾರ ಕೊಡೋದು ಎಷ್ಟು ಮುಖ್ಯನೋ, ಕೆಲಸಗಾರಿಗೆ ಕೊಟ್ಟು ಕೆಲಸ ಮಾಡಿಸೋದು ಅಷ್ಟೇ ಮುಖ್ಯ. ಇದನ್ನು ಮಾಡಾಗಿಲ್ಲ, ಪೂರ್ತಿ ಪುಣ್ಯವನ್ನೇ ಬರಬೇಕಾದ್ರೆ ಎಲ್ಲದಕ್ಕೂ ವಿನಿಯೋಗ ಮಾಡಬೇಕು ಸರಿಯಾಗಿ. ಅದಿಷ್ಟು ದೇವ್ರ ಪೂಜೆಯ ಭಾಗ. ಭೂಜಯೇ ತಾನ್ ಗುಣವತ ಸದನ್ನೇ ನಶುಚಿ ಸ್ಮಿತೇ ಅನ್ಯಾಂಶ ಬ್ರಾಹ್ಮಣಾನ್ ಶಕ್ತ ಏಜ ತತ್ರ ಸಮಾಗತಾ. ಭೂಜಯೇ ತಾನ್ ಗುಣವತ, ಒಳ್ಳೊಳ್ಳೆ ಜ್ಞಾನಿಗಳಾದ ಬ್ರಾಹ್ಮಣರನ್ನು ಕರೆದು ಅವರಿಗೆ ಗುಣವತ ಸದನ್ನೇನ ಶುಚಿ ಸ್ಮಿತೆ, ನಿಷಿದ್ಧವಲ್ಲದ ಉತ್ತಮವಾದ ಮೃಷ್ಟಾನ್ನ ಭೋಜನವನ್ನು ಮಾಡಿಸ್ಬೇಕು. ಅವ್ರು ಗುಣವತ ಅಂತ ಹೇಳಿದ್ರಿಂದ ರುಚಿ ಮೊದಲಾದವುಗಳು ಉತ್ತಮ ಮಟ್ಟದಲ್ಲಿರಬೇಕು. ಅನ್ಯಾಂಶ ಬ್ರಾಹ್ಮಣಾನ್ ಶಕ್ತ, ಇನ್ನು ಕೆಲವು ಆಹ್ವಾನ ಮಾಡಿಲ್ಲ, ಅತಿಥಿ ಬಂದ್ಬಿಡ್ತಾರೆ ಬ್ರಾಹ್ಮಣರು, ಅವ್ರು ನಿಮ್ಗೆ ಕರೆದಿಲ್ಲ ಹೋಗಿ ಅಂತ ಕಳಿಸ್ಬಾರ್ದು. ಏತತ್ರ ಸಮಾಗತಾ, ಯಾರು ಆ ಕಾಲಕ್ಕೆ ಬರ್ತಾರೆ ಆಚಾರ್ಯರೇ ಮಾತದು ಒಂದು. ಯಾರೇ ಆ ಉತ್ಸವದ ಕಾಲಕ್ಕೆ ಬಂದರೆ ಆ ಶ್ವಭ್ಯ ಆ ಶ್ವಪಾಕೇಭ್ಯ ದದ್ಯಾದನ್ನಂ ನಿರಂತರ, ನರಿ ನಾಯಿಗಳಿಗೂ ಅನ್ನ ಹಾಕಿ, ಶ್ವಪಾಕನಿಗೂ ಅನ್ನ ಹಾಕಿ. ಆಹ್ವಾನ ಕೊಡಬೇಕಾದ್ರೆ ಯೋಗ್ಯರನ್ನ ಕರಿಬೇಕು, ಅವರಾಗಿ ಬಂದರೆ ಮಾತ್ರ ಯಾರಿಗೆ ಬಂದರೂ ಹಾಕಬೇಕು. ಅದು ವಿಶೇಷ, ಅನ್ನಕ್ಕೆ ನೀರಿಗೆ ಮಾತ್ರ ವಿಶೇಷ. ಏಚ ತತ್ರ ಸಮಾಗತಾ ದಕ್ಷಿಣಾಂ ಗುರವೇ ದದ್ಯಾತ್ ಋತ್ವಿಗ್ಭ್ಯಶ್ಚ ಯಥೇರ್ ಯಥಾರ್ಹತಃ, ಯಥೇರ ತಪ್ಪಿಂಟಾಗಿದೆ, ಯಥಾರ್ಹತಃ ಅನ್ನಾದ್ಯೇನ ಶ್ವಪಾಕಾಂಶ ನೋಡಿ ಪ್ರೀಣಯೇತ್ ಸಮುಭಾಗತಾನ್ ದಕ್ಷಿಣಾಂ ಗುರವೇ ದದ್ಯಾತ್. ಗುರುಗಳು ಆಚಾರ್ಯರು ಬೇರೆ ಆಗ್ಬೋದಾ ಅಂತ ಕೇಳಿದರೆ ಹೌದು, ಪಾಠ ಹೇಳಿದ ಗುರುಗಳಿದ್ದಾರೆ, ಆ ಕಾರ್ಯ ಮಾಡಿಸಿದ ಪುರೋಹಿತರಿದ್ದಾರೆ, ಅವರಿಗೂ ಆಚಾರ್ಯರ ಹೆಸರು. ಅವ್ರಿಗೆ ಕೊಡೋದು ಪೂಜೆ ಬೇರೆ, ಇವರಿಗೆ ಮಾಡೋದು ಬೇರೆ. ದಕ್ಷಿಣಾಂ ಗುರವೇ ದದ್ಯಾತ್ ಋತ್ವಿಗ್ಭ್ಯಶ್ಚ ಯಥಾರ್ಹತಃ, ಅರ್ಹತ ಅಂದರೆ ಯೋಗ್ಯತೆ ತಕ್ಕಂತೆ ಋತ್ವಿಕಗಳಿಗೂ ಕೂಡ ಕಾಣಿಕೆಯನ್ನು ಕೊಡಬೇಕು. ಅನ್ನಾದ್ಯೇನ ಅಶ್ವಪಾಕ, ಅನ್ನ ಆದ್ಯ, ಆದ್ಯ ಅಂದರೆ ಏನೇ ತಿನ್ನ ಪದಾರ್ಥ ಅಥವಾ ಅನ್ನಾದಿ ಏನೇನಿರುತ್ತದೋ ಅದರಿಂದ ಕೂಡ ಅಶ್ವಪಾಕಾಂಶ ಎಂಥ ಪರಮ ಯೋಗ್ಯ. ಶ್ವಪಾಕ ಅಂದರೆ ನೀವೆಲ್ಲ ಹೋಟ್ಲಿಗೆ ಹೋಗೋನಿಗೆ ಇಡ್ಲಿ ಹೋಗಂತಾರಲ್ಲ, ಅವ್ನು ಹೋಗಬಾರ್ದು ಕರೆಕ್ಟೇ, ಬಟ್ ಅಲ್ಲಿ ಬಂದರೆ ಮಾತ್ರ ಬಿಡಬಾರ್ದು ನಮ್ಮ ಕರ್ತವ್ಯ. ಇವತ್ತೊಂದು ಸಾರಿ ಬಿಡಿಸಿ ಪುಣ್ಯ ಬರುತ್ತೆ, ಅಲ್ಲಿ ಹೋಟ್ಲಿಗೆ ಹೋಗಲಿಲ್ಲ ಅವನು, ಅಷ್ಟರ ಬಟ್ಟಿಗೆ ಪುಣ್ಯ ಅದು. ಶ್ವಪಾಕ ಪ್ರೀಣಯೇ ಸಮುಪಾಗತಾನ್, ಯಾರು ಬಂದಿರ್ತಾರೆ ಅವರನ್ನೆಲ್ಲ ಸಂತೋಷಪಡಿಸ್ಬೇಕು. ಭುಕ್ತವತ್ಸು ಚ ವಿಪ್ರೇಷು ದೀನಾಂಧ ಕೃಪಣಾದಿಷು ವಿಷ್ಣೋ ಹೋ ತತ್ ಪ್ರೀಣ ನಂ ವಿದ್ವಾನ್ ಸಹ ಭುಂಜೀತ ಬಂಧುಭಿ. ಭುಕ್ತವತ್ಸು ಚ ವಿಪ್ರೇಷು, ಮೊದಲು ಬ್ರಾಹ್ಮಣರು ಪೂಜೆ ಊಟ ಎಲ್ಲ ಮುಗಿಸಿಬಿಡಬೇಕು. ಆಮೇಲೆ ದೀನಾಂಧ ಕೃಪಣಾದಿಷು, ದೀನರಿರ್ತಾರೆ ಅಂಧರಿರ್ತಾರೆ, ದೀನ ಅವರಿಗೆಲ್ಲ ಕೂಡ ಊಟ ಮೊದಲು ಹಾಕಬೇಕು. ಅದನ್ನೇ ಆಚಾರ್ಯರು ಪ್ರತ್ಯಾತಿಥಿ ಪುರಸ್ಸರ, ಮೊದಲು ಬೇರೆಯವ್ರಿಗೆ ಹಾಕಿ ಆಮೇಲೆ ಕೊನೆಗೆ ತಾನು ಊಟ ಮಾಡಬೇಕಂತೆ. ಭುಂಜೀತ ಕೃಪಣಾದಿಷು ವಿಷ್ಣೋಹೋತ ಪ್ರೀಣನಂ ವಿದ್ವಾನ್, ಇದೆಲ್ಲ ವಿಷ್ಣು ಪ್ರೀತಿಕರ, ಪ್ರೀಣಯಾಮ ವಾಸುದೇವಂತನೇ ಮಾಡಬೇಕು ಇದನ್ನು. ವಿದ್ವಾನ್ ಸಹ ಭುಂಜೀತ ಬಂಧುವಿ, ಅದಂತರ ಬಂಧುಗಳು, ಇವ್ರದ್ದೇ ಒಂದು ಟೀಮ್ ಇರ್ತದಲ್ಲ ವ್ರತ ಮಾಡೋದು, ಅವರೆಲ್ಲ ಸೇರಿ ಆ ಕೊನೆಗೆ ಊಟ ಮಾಡೋದು, ಮೊದಲು ಮಾಡಾಗಿಲ್ಲ. ಬಂಧುಗಳೇ ಏನು ಹೇಳಿ ಕೂತ್ಕೊಂಡ್ಬಿಟ್ರೆ ಅತಿಥಿಗಳಿಗೆಲ್ಲದಾಗ ಆಗಿಬಿಡ್ತದೆ. ಆದ್ದರಿಂದ ಇವರೆಲ್ಲ ಸಹಾಯ ಮಾಡಬೇಕು ಅದಕ್ಕೆ. ಬಂಧುವಿ ನೃತ್ಯ ವಾದಿತ್ರ ಗೀತೈಶ್ಚ, ಹಿಂದೆಲ್ಲ ಮದುವೆ ಆಗಿದ್ದ ಕಾಲಕ್ಕೆಲ್ಲ ಬಂಧು ಬಾಂಧವರು ಮದುವೆಗಳು 7 ದಿವಸ ಮದುವೆ ಆಗ 5 ದಿವಸ ಮದುವೆ 15 ಒಂದು ತಿಂಗಳಿಗಟ್ಟೆ ಮನೆಯಲ್ಲಿ ವಾಸ ಮಾಡ್ತಿದ್ರು, ಬರೀ ಊಟಕ್ಕೆ ಬರ್ತಿದ್ದಿಲ್ಲ ಯಾರು, ಎಲ್ಲ ಕೆಲಸ ಮಾಡ್ತಿದ್ರು. ಪ್ರತಿಯೊಂದು ಬಂದರೆ ರೆಡಿ ಮಾಡೋದು ಅಂದರೆ ಭಾರಿ. ಈಗ ಈಗ ಕೊಟ್ಟು ಒಂದೇ ದಿವಸ ದುಡ್ಡು ಕೊಟ್ಟು ಎಲ್ಲ ಮುಗಿಸ್ಬಿಡ್ತಾರೆ, ಅವತ್ತೆ ಬಂದು ಮುಗಿಸೋಗ್ಬಿಡ್ತಾನೆ. ಹಾಗಿಲ್ಲ, ಎಲ್ಲ ಮನೆಯಲ್ಲೇ ತಯಾರು ಮಾಡಬೇಕು, ಮಡಿಯಿಂದ ಮಾಡಬೇಕು. ಮತ್ತೆ ಕೆಲವರೆಲ್ಲ ಭಾರಿ ಮಡಿ ಪದಾರ್ಥನ ಬೆಳಿಗ್ಗೆ ಊಟ ಮಾಡದೇನೆ ಬರೀ ಇದನ್ನು ಮಾಡಿ ಮತ್ತೆ ಎಲ್ಲ ಮುಂದೇನು ಮಾಡೋರು. ಬರೋರೆಲ್ಲ ಒಳ್ಳೆಯವರು ಬರ್ತಿದ್ರು ಆಗಿನ ಕಾಲಕ್ಕೆ, ಮಡಿ ಮಾಡೋರೆ ಅದ್ರ ತಕ್ಕಂತೆ ವ್ಯವಸ್ಥೆ ಮಾಡ್ತಿದ್ರು. ಬಂಧುಗಳು ಅದಕ್ಕೆ ಸೇರ್ಬೇಕು. ಅದಕ್ಕೆ ಏನು ದೋಷ ಇಲ್ಲ, ದೋಷ ಇಲ್ಲ. ಪಂಕ್ತಿಯಲ್ಲಿ ಬಡಿಸ್ಬೇಕಾದ್ರೆ ದೋಷ ಇಲ್ಲ, ಪಂಕ್ತಿಯಲ್ಲಿ ಹಾಕ್ತಾರಲ್ಲ ಅವಾಗ ಕರೆದು ಕೊಡಿಸ್ಬೇಕಾದ್ರೆ ದೋಷ ಇರುತ್ತದೆ. ಅಲ್ಲಿ ಕೂತಿರ್ತಾರೆ ಅಷ್ಟು ಮುಗಿಸ್ಬಿಡೋದು. ಅವತ್ತೇ ಪ್ರೀಣಾಯ ಅಭಿನವ ಇಷ್ಟು ಅಂತ ಹೇಳಿದ್ರಿಂದ ಉಳಿದ ದಿವಸ ದೋಷನೇ, ಆ ಉತ್ಸವಕ್ಕೆ ದೋಷ ಅಲ್ಲ, ಅದು ಉತ್ಸವ ಕಾಲಕ್ಕೆ ದೋಷ ಅಲ್ಲ. ಸಹಪಂಕ್ತಿ ಎಲ್ಲ ಹೇಳ್ತಿರೋದು, ಅವರದೇ ಪಂಕ್ತಿ ಬೇರೆ ಮಾಡಿಬಿಟ್ಟು ಆ ಕಾಲಕ್ಕೆ ಹಾಕ್ಬೋದು, ಆ ಕಾಲಕ್ಕೆ ಹಾಕ್ಬೋದು, ಏನು ತಪ್ಪಲ್ಲ. ಆದರೆ ಯಾವುದು ವಾಪಸ್ ತರಬಾರ್ದು ನಮ್ಮಲ್ಲಿ. ಏನು ತಪ್ಪಿದೆ ಅಂದರೆ ಬಡಿಸಿದ್ದನ್ನು ಮುಂದೆ ಹೋದ್ಮೇಲೆ ವಾಪಸ್ ಬರಬಾರ್ದು. ವಾಪಸ್ ಹಾಗೆ ಮುಂದೆ ಹೋಗಿಬಿಟ್ಟು ದೋಷ ಇಲ್ಲ. ಇಲ್ಲ ಅವ್ರ ಶೇಷ ಮತ್ತೆ ಇವ್ರಿಗೆ ಹಾಕ್ದಾಗ ಆಗುತ್ತೆ. ನಮ್ಮಲ್ಲಿ ಅದು ಯಾವ 190 ಜನ ಹಾಳ ಮಾಡೋದಿಲ್ಲ, ಗೊತ್ತಾಯ್ತಾ. ಈಗ ಹೋದ್ ವಾಪಸ್ ಬರೋದು, ಈಗ ಬರಬಾರ್ದು. ಹಾಗೆ ಇಂದು ಹೊಸವ್ ನೀವು ಮುಂದೊಂದು ಬಡಿಸೋನು ಬಂದರೆ ಈ ಕಡೆಯಿಂದ ಬಡಿಸ್ತಾ ಹೋಗ್ಬೇಕು, ಮತ್ತೆ ಈ ಕಡೆ ಬರಬಾರ್ದು, ತಗೊಂಡು ಆ ಕಡೆ ಇಟ್ಬಿಟ್ಬಿಡ್ಬೇಕಂತ. ಅವಾಗ ದೋಷ ಬರೋದೇ ಇಲ್ಲ, ಗೊತ್ತಾಯ್ತಾ. ನಮ್ಮಲ್ಲಿ ಇವತ್ತು ಯಾವ್ದು ದೋಷ ಬರುತ್ತೆ ಅಂದರೆ ಎಲ್ಲ ವಾಪಸ್ ಪ್ರತಿಯೊಂದು ವಾಪಸ್ ಬರ್ತಿರ್ತದೆ. ಅರ್ಧ ಹಾಕೋದ ಮುಟ್ತಾರೋ ಬಿಡ್ತಾರೋ ಏನು ಮಾಡಿ ಹೇಳೋಕ್ಕೆ ಬರೋದಿಲ್ಲ. ಹಾಕಿದ ತಕ್ಷಣ ಅದು ಒಂದು ರೀತಿಯ ಸಾಂಕರ್ಯನೇ, ಎಂದೂ ಹಾಗೆ ಮಾಡಬಾರ್ದು. ಭುಕ್ತವತ್ಸು ಚ ವಿಪ್ರೇಷು ದೀನಾಂಧ ಕೃಪಣಾದಿಷು ವಿಷ್ಣೋಸ್ತತ್ ಪ್ರೀಣನಂ ವಿದ್ವಾನ್ ಸಹ ಭುಂಜೀತ ಬಂಧುಭಿಃ ನೃತ್ಯವಾದಿತ್ರ ಗೀತೈಶ್ಚ ಸ್ತುತಿಭಿಃ ಸ್ವಸ್ತಿ ವಾಚಕೈಃ ಕಾರಯೇತ್ ಕತ್ಕಥಾಭಿಶ್ಚ ಪೂಜಾಂ ಭಗವತೋನ್ವಹಂ. ಪ್ರತಿನಿತ್ಯ ಕೂಡ ವೈಭವ, ನೃತ್ಯ ವಾದಿತ್ರ ಗೀತ ಸ್ತೋತ್ರಗಳು ಸ್ತುತಿ ವಾಚನ ಇವೆಲ್ಲ ಕೂಡ ಪ್ರತಿನಿತ್ಯ ಅಷ್ಟು ದಿವಸನೂ ಅದೇ ನಿತ್ಯದಲ್ಲಿ ಉತ್ಸವವನ್ನು ಆಚರಿಸಬೇಕು. ಏತತ್ ಪಯೋವ್ರತಂ ನಾಮ, ಇದು ಪಯೋವ್ರತ ಅಂತ ಕರೀತಾರೆ. ಇದೆಲ್ಲ ಎಷ್ಟೋ ವ್ರತಗಳ ವಿಷಯ ಭಾಗವತಾದಿಗಳಲ್ಲಿ ಬರೋದಿಲ್ಲ, ಕೆಲವು ವ್ರತ ಮಾತ್ರ ಪುಂಸವನ ವ್ರತ ಇದನ್ನು ಮಾತ್ರ ಹೇಳ್ತಾರೆ. ಭಾರಿ ಶ್ರೇಷ್ಠ ವ್ರತಗಳಾದ್ರಿಂದ ಅದು ಭಾರಿ ಇಂಪಾರ್ಟೆಂಟ್. ಆದ್ದರಿಂದ ಇದಕ್ಕೆ ಮತ್ತೆ ಪ್ರಶ್ನೆ ಮಾಡಾಗೇ ಇಲ್ಲ. ಕೆಲವು ವ್ರತಗಳು ಕಲ್ಪಿತ ಇರ್ತವೆ, ಕೆಲವೆಲ್ಲ ಕೆಲವು ಗೌಣ ಇರ್ತವೆ. ಭಾಗವತ ಪುರಾಣದಲ್ಲಿ ಏನೇನು ಬಂದಿರ್ತದೆ ಏನದೆಲ್ಲ ಅತ್ಯುತ್ಕೃಷ್ಟವಾದ ಹೇಳ್ತಾರೆ. ಆದ್ದರಿಂದ ಅದ್ರ ಬಗ್ಗೆ ನಾವು 100 ಗಮನ ಕೊಡಬೇಕು. ಇದು ಚಾಂದ್ರಾಯಣಕ್ಕೆ ಸಂಬಂಧ ಏನಿಲ್ಲ. ಚಾಂದ್ರಾಯಣ ಅಂದರೆ ಏನು ಹೇಳಿಲ್ಲ ಹಿಂದೆ ಮೊದಲು. ಇವತ್ತು ಚಾಂದ್ರಾಯಣ ಮಾಡಲು ಸರಿ ಮಾಡೋದಿಲ್ಲ, ಅದು ಗೋವುಗಳಿಗೆ ನವಣಿನೇ ತಿನ್ನಿಸ್ಬೇಕು. ಅದಕ್ಕೆ ಅದೆಲ್ಲ ಇದು ಗೋಮ ಇದೆಲ್ಲ ಬಂದ್ಬಿಡುತ್ತೆ ವಾಪಸ್, ಅದನ್ನೆಲ್ಲ ಆರಿಸ್ಬೇಕು. ಮತ್ತೆ ಅದು ಪರಿಶುದ್ಧ ಅಕ್ಷುದ್ಧ ಆಗಿರುತ್ತೆ. ಈಗ ಅದನ್ನು ಕುಟ್ಟಬೇಕು, ಕುಟ್ಟಿದ ಮೇಲೆ ನವಣೆ ಅಕ್ಕಿ ಅಂತ ಆಗುತ್ತೆ. ನವಣೆ ಅಕ್ಕಿ ಅದು ಅದು ಒಳ್ಳೆ ಧಾನ್ಯ, ದೇಹ ಶುದ್ಧಿಗೆ ಭಾಳ ಬೇಕು. ಅದನ್ನು ದೇವ್ರ ನೈವೇದ್ಯ ಮಾಡಿ ಅದನ್ನು ವಹಿಸ್ತೇ, ಅದೆಲ್ಲ ಮಾಮೂಲು, ಅದು ಹೇಳೋದು ಕಾರಣನೇ ಇಲ್ಲ. ಆಮೇಲೆ ಈ ರೀತಿಯಲ್ಲಿ ಪೂರ್ತಿ ಪ್ರತಿನಿತ್ಯದಲ್ಲಿ ಅಷ್ಟೇ ಒಂದೇ ಸರ್ತಿ ಅದು ಕೂಡ ನಾವು ಒಂದೇ ತೊತ್ತು ಶುರು ಮಾಡಬೇಕು. 2, 3, 4 ಇಳಿಸ್ತಾ ಚಂದ್ರನ ಗತಿಗೆ ಸಂಬಂಧ ಇರುತ್ತೆ, ಚಂದ್ರನ ಗತಿ ಸಂಬಂಧಪಟ್ಟಂತೆ. ಆಮೇಲೆ ಅದನ್ನು ಕಡಿಮೆ ಮಾಡ್ತಾ ಬರಬೇಕು, ಹುಣ್ಣಿವರೆಗೂ ಏರಿಸ್ಬೇಕು. ಅಮಾವಾಸ್ಯೆ ಪೂರ್ತಿ ಇಲ್ದಾಗ ಪೂರ್ತಿ ಕ್ಷಯ ಆಗುತ್ತೆ, ಮರು ದಿವಸ ಉದ್ಯಾಪನೆ ಮಾಡಿ ಕಾರ್ಯವಾಗ ಅದು ಚಾಂದ್ರಾಯಣ. ವರ್ಷ ಪೂರ್ತಿ ಅದನ್ನು ಮಾಡಿದರೆ ಅದು ಕೃಚ್ಛ್ರ, 12 ಚಾಂದ್ರಾಯಣ ಒಟ್ಟಿಗೆ ಮಾಡೋದು ಅದು ಕೃಚ್ಛ್ರ ಅಂತ ಹೇಳೋದು. 2 ವ್ರತನೂ ಬಹಳ ಶ್ರೇಷ್ಠ, ದೇಹ ಶುದ್ಧಿ ಬಹಳ ಮುಖ್ಯ. ಅದು ಹೌದೌದು ಮಾಡಿದ್ರು, ಸ್ವಾಮಿಗಳು ಮಾಡಿದ್ದಾರೆ, ಸತ್ಯಪ್ರಮೋದರು ಮಾಡಿದ್ದಾರೆ, ಎಷ್ಟು ಭಾಗನೆ ಮಾಡಿದ್ದಾರೆ. ಇತ್ತೀಚೆಗೆ ಎಷ್ಟೋ ಗೃಹಸ್ಥರೆಲ್ಲ ಭಾಗನೆ ಮಾಡ್ತಿರ್ತಾರೆ. ಇವು ಚಾತುರ್ಮಾಸ ಈಗಲೇ ಎಷ್ಟೋ ಜನ ಕೇಳಿ ಮಾಡ್ತಿದ್ದಾರೆ. ಪ್ರತಿ ಇದರಲ್ಲೂ ಕೂಡ ಸಿಗ್ತಾರೆ. ಅವ್ರು ನಮಗೆ ಸಿಗೋದಿಲ್ಲ ಕೆಲವರಿಗೆಲ್ಲ, ಅದು ಯಾರು ಅಲ್ಲ, ತುಂಬಾ ಜನ ಮಾಡ್ತಿದ್ದಾರೆ. ಎಷ್ಟೋ ಜನ ಹುಡುಗರು 25-30 ವರ್ಷ ಕೂಡ ಇರೋದಿಲ್ಲ, ಅವರೆಲ್ಲ ಕೂಡ ಚಾಂದ್ರಾಯಣ ಇರುತ್ತೆ. ಅಧಿಕ ಮಾಸ ಪೂರ್ತಿ ಹಾಲು ಕೊಡದಿದ್ದವ್ರು ಇದ್ದಾರೆ, ಹಣ್ಣು ತಿಂದಿದ್ದವ್ರು ಬರೀ 12 ದಿವಸ ಅಲ್ಲ, 30 ದಿವಸ ಹಾಗೆ ಮಾಡಿದವರು ಇದ್ದಾರೆ. ಕಾರಯೇತ್ ಕತ್ಕಥಾಭಿಶ್ಚ ಪೂಜಾಂ ಭಗವತೋನ್ವಹಂ ನೃತ್ಯವಾದಿತ್ರ ಗೀತೈಶ್ಚ ಸ್ತುತಿಭಿಃ ಸ್ವಸ್ತಿ ವಾಚಕೈಃ ಏತತ್ ಪಯೋರಥಂ ನಾಮ ಪುರುಷಾರಾಧನಂ ಪರಂ ಪಿತಾಮಹೇನಾಭಿಹಿತಂ ಮಮತೇ ಸಮುದಾಹೃತಂ. ಹೇಳಿದ್ರು ಅವರಿವರಲ್ಲ, ಬ್ರಹ್ಮದೇವರು ಹೇಳಿದ್ದು ಅಂತ ಹೇಳ್ತಾರೆ. ಬ್ರಹ್ಮದೇವರು ಹೇಳಿದ್ರಂದ್ರೆ ಎಷ್ಟು ವ್ಯಾಲಿಡ್ ಆಯ್ತಲ್ಲ. ಏತತ್ ಪಯೋರಥಂ ನಾಮ ಪುರುಷಾರಾಧನಂ ಪರಂ, ದೇವರ ಅತಿಶ್ರೇಷ್ಠವಾದಂಥ ಆರಾಧನೆ ಆಯಿತು. ಪಿತಾಮಹೇನ ಅಭಿಹಿತಂ ಮಮತೇ ಸಮುದಾಹೃತಂ ತ್ವಂಚ, ಇವರ ಅಪ್ಪ ಯಾರು ಮರೀಚಿಗಳು, ಅವರಪ್ಪ ಯಾರು ಬ್ರಹ್ಮದೇವರು, ಪಿತಾಮಹ ಬ್ರಹ್ಮದೇವರು ಅಂತಾನೆ ಅರ್ಥ. ತ್ವಂಚಾನೇನ ಮಹಾಭಾಗೇ ಸಮ್ಯಕ್ ಚೀರ್ಣೇನ ಕೇಶವಂ ಆತ್ಮನಾ ಶುದ್ಧ ಭಾವೇನ ಭಜನೀಯಂ ಭಜ ಅವ್ಯಯಂ. ಇಂಥ ವ್ರತದಿಂದ ನೀನು ಮಾಡು, ಸಮೀಚೀನೇನ ಚೀರ್ಣೇನ ಕೇಶವಂ ಆತ್ಮನಾ ಶುದ್ಧ ಭಾವೇನ, ಆತ್ಮನ ಅಂದರೆ ಮನಸ್ಸು, ಶುದ್ಧ ಭಕ್ತಿಯಿಂದ ಮನಃಪೂರ್ವಕವಾಗಿ ಭಜನೀಯನಾದ ಅವ್ಯಯನಾದ ಪರಮಾತ್ಮನನ್ನು ಭಜ, ಸೇವೆ ಮಾಡು. ಭಜ ಸೇವಾಯಂ ಅಯಂ ವೈ ಸರ್ವಯಜ್ಞಾಖ್ಯೋ ಸರ್ವವ್ರತವಿದಂ ಶ್ರುತಂ ತಪಸ್ಸಾರವಿದಂ ಭದ್ರೇ ದಾನಂ ಚೇಶ್ವರ ತರ್ಪಣಂ ಅಯಂ ಏಮ ಸರ್ವಯಜ್ಞ ಅಂತ ಹೆಸರಂತಿದ್ದಕ್ಕೆ. ಅಯಂ ವೈ ಸರ್ವಯಜ್ಞಾಖ್ಯ ಸರ್ವವ್ರತಮ್ ಇದಂ ಶ್ರುತಂ ಸರ್ವಯಜ್ಞ ಸರ್ವವ್ರತ ಅಂತ ಅನೇಕ ನಾಮಗಳಿದಕ್ಕೆ. ತಪಸ್ಸಾರ ಮಿದಂ ಭದ್ರೆ, ತಪಸ್ಸುಗಳಲ್ಲೂ ತಪಸ್ಸು. ರಸಸಾರೋ ವರಶ್ಚೇತಿ ಸರ್ವೇ ಪರ್ಯಾಯ ವಾಚಕಃ, ಶ್ರೇಷ್ಠ ತಪಸ್ಸಿದು ಅಂತ ಅರ್ಥ. ತಪಸ್ಸಾರ ಮಿದಂ ಭದ್ರೆ ದಾನಂ ಚ ಈಶ್ವರ ತರ್ಪಣಂ, ಒಂದ್ಗಡೆ ಜನಗಳಿಗೆ ದಾನ, ದೇವರಿಗೆ ತರ್ಪಣ. ತಯೇವ ನಿಯಮ ಸಾಕ್ಷಾತ್ ತಯೇವ ಚ ಯಮೋತ್ತಮಃ ತಪೋದಾನಂ ವ್ರತಂ ಯಜ್ಞೋ ಏನ ತುಷ್ಯ ತಥೋಕ್ಷಜಃ. ಇದು ಶಾಶ್ವತ ಸೂಕ್ತಿ. ಇದು ಯಾವುದನ್ನು ನಾವು ವ್ರತ ಅಂತ ಕರಿಬೇಕು, ಯಾವುದನ್ನು ತಪಸ್ಸು ಅಂತ ಕರಿಬೇಕು, ಯಾವುದನ್ನು ಯಜ್ಞ ಅನ್ನಬೇಕು, ಯಾವುದನ್ನು ದಾನ ಅನ್ನಬೇಕು ಅಂದರೆ, ತಯೇವ ನಿಯಮ ಸಾಕ್ಷಾತ್, ನಿಯಮಗಳು ಅಂದ್ರೆ ಅವೇ, ಯಮಗಳು ಅಂದ್ರೆ ಅವೇ, ತಪಸ್ಸು ಅಂದ್ರದೆ, ದಾನ ಅಂದ್ರೆ ವ್ರತ ಅಂದ್ರದೆ, ಯಜ್ಞ ಅಂದ್ರದೆ, ಯಾವುದದು ಏನ ತುಷ್ಯತಿ ಅಥೋಕ್ಷಜ, ದೇವರು ಪ್ರೀತನಾಗ್ತಾನಲ್ಲ ಅದನ್ನು ಮಾಡಬೇಕು. ಎಲ್ಲದಕ್ಕೂ ಡೆಫಿನೇಷನ್ ಇದೆ. ಅದೇ ಸಾವಿದ್ಯ ತತ್ಕರ್ಮ ಹರಿತೋಷಂ ತತ್ ಸಾವಿದ್ಯ ತನ್ಮತಿ ಯಯ ಹಿಂದೆ ಬಂದಿದೆ, ಆಚಾರ್ಯ ಕೋಟ್ ಮಾಡ್ತಾರೆ ಮೂಲಸೂತ್ರ ಭಾಷ್ಯದಲ್ಲಿ. ವಿದ್ಯಾ ಅಂದ್ರೆ ಏನು, ದೇವರ ವಿಷಯ ತಿಳ್ಕೊಂಡದೇ ವಿದ್ಯಾ. ಆಮೇಲೆ ಕರ್ಮ ಅಂದ್ರೆ ಯಾವುದು, ತತ್ಕರ್ಮ ಹರಿತೋಷಂ ಯತ್ ಪ್ರೀಣಯಾಮೋ ವಾಸುದೇವೋ, ದೇವರಿ ಪ್ರೀತಿಕರವಾದದ್ದೇ ಧರ್ಮ. ಅದಕ್ಕೆ ಅಶ್ವತ್ಥಾಮ ಹತ ಅಂತ ಹೇಳಿದ್ರೆ ದೇವರಿಗೆ ಕೃಷ್ಣ ಪ್ರೀತಿ ವರ ವೀರಸಿದ್ದಾರೆ ಹೇಳಿಬಿಟ್ರು. ಧರ್ಮ ಯೋಚನೆ ಮಾಡ್ತಾ ಕೂತ್ಕೊಂಡ, ತತ್ಕರ್ಮ ಹರಿತೋಷಂ ಯತ್ ಮತ್ತೆ ಮಾತ ಇಲ್ಲ. ಅದು ಇದರಲ್ಲೂ ಬರೀತಾರೆ, ಯಾವುದು ರಾಮಾಯಣದಲ್ಲಿ ಹೇಳಬೇಕಾದ್ರೆ ಒಂದು ಕಡೆ ಬರೀತಾರೆ, ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಿಲ್ಲ. ಲಕ್ಷ್ಮಣ ಬಹಳ ಯೋಚನೆ ಮಾಡ್ತಾ ಕೂತಿರ್ತಾನೆ, ಹನುಮಂತ ದೇವರು ಬರ್ತಾರೆ, ಏನು ಲಕ್ಷ್ಮಣ ಯೋಚನೆ ಮಾಡ್ತೀನಿ ಅಂತ ಕೇಳಿದ. ಈ ಭಾರಿ ಸಮಸ್ಯೆ ಬಂದಿದೆ ಅಂತ. ಏನು ಸಮಸ್ಯೆ ಅಂದರೆ, ಅಣ್ಣ ರಾಮದೇವರು ಹೇಳಿಬಿಟ್ಟಿದ್ದಾರೆ ಸೀತಾ ಅಗ್ನಿ ಪರೀಕ್ಷೆ ಮಾಡ್ತಾರಂತೆ, ನನ್ನ ಚಿತೆ ತಯಾರು ಮಾಡು ಅಂತ ಹೇಳಿದ್ದಾರೆ ರಾಮದೇವರು, ಯೋಚನೆ ಮಾಡ್ತಿದ್ದೀರಿ ಅಂತ ಹೇಳ್ತಾರೆ. ತಕ್ಷಣ ಹನುಮಂತ ಹೇಳ್ತಾನೆ, ಹತ್ರ ಕಿಂ ತರ್ಕ ಐತಿ ಕುಮಾರ, ಯೋಚನೆ ಮಾಡೋದೇನಿದೆ ರೆಡಿ ಮಾಡು ಅಂತ ಹೇಳ್ತಾರೆ ಅಷ್ಟೇ. ರಾಮ ಹೇಳಿದ್ರೆ ಮುಗಿತದೆ, ಇನ್ನೇನು ಮಾತು ಅದಕ್ಕೆ. ಆ ಮಾತು ಮತ್ತೆ ಇಮ್ಮಿಡಿಯೇಟ್ ಅದು ಅಂದರೆ ಅನ್ನೋ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಹನುಮಂತ ರಾಮ ಹೇಳಿದ್ರೆ ಮುಗಿದೋಯ್ತು ಅಂತ ಹೇಳ್ತಾರೆ. ತತ್ಕರ್ಮ ಹರಿತೋಷಮ್ಯತ್ ಅಂತ ಅರ್ಥ ಮಾಡ್ಕೊಂಡ್ರೆ ಅದು ಧರ್ಮ. ಸುಪ್ರೀಂ ಕೋರ್ಟ್ ಮತ್ತೆ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಾಬ್ಲಮ್ ಆಗುತ್ತೆ, ತಕ್ಷಣ ನಡೆಸಿಬಿಡದೇ ಒಂದು ಮತ್ತೆ ಕೇಳಕ್ ಹೋಗ. ಸುಪ್ರೀಂ ಮೋಸ್ಟ್ ಪರಮಾತ್ಮ, ಸುಪ್ರೀಂ ಕೋರ್ಟ್ ಆದ್ರೆ ಸುಪ್ರೀಂ ಮೋಸ್ಟ್ ಪರಮಾತ್ಮ, ಆದ್ರಿಂದ ಮತ್ತೆ ಯೋಚನೆ ಮಾಡಬಾರದು. ಅದನ್ನೇ ತುಷ್ಯತಿ ಅಧೋಕ್ಷಯ. ತಸ್ಮಾದೇವಂ ವ್ರತಂ ಭದ್ರೆ ಪ್ರಯತ ಶ್ರದ್ಧಯಾಚರ, ಅದರಿಂದ ನೀನು ಭದ್ರೆ ಪ್ರಯತಳಾಗಿ ಒಳ್ಳೆ ನಿಷ್ಠೆಯಿಂದ ಹಠ ಹಿಡಿದು ಶ್ರದ್ಧೆಯಿಂದ ವ್ರತವನ್ನು ಮಾಡು. ಭಗವಾನ್ ಪರಿತುಷ್ಟಸ್ತೆ ವರನಾ ವರಾನಾ ಶೋಭಿತಾಸ್ಯತಿ, ದೇವರು ಪ್ರೀತನಾಗ್ತಾನೆ, ವರಗಳನ್ನೇ ಕೊಟ್ಟು ಬಿಡ್ತಾನೆ, ಎಲ್ಲ ಒಳ್ಳೆಯದಾಗ ಅದು ಬೇಗ ಮತ್ತೆ ಆಶು ಬೇಗ ಕೊಡ್ತಾನೆ ಅಂತ ಹೇಳ್ತಾರೆ. ಇದು ಅವರೇ ಉಪದೇಶ ಮಾಡಿದ ಪಯೋವ್ರತದ ವಿಷಯ, ಮುಂದೆ ಫಲ ಅಂತೂ ಗೊತ್ತೇ ಇದೆ. ಇತಿ ಶ್ರೀಮದ್ ಭಾಗವತೆ ಅಷ್ಟಮ ಸ್ಕಂಧೆ ಪಂಚದಶೋಧ್ಯಾಯ. ನಾಳೆ ಅದು ಏನು ಮಾಡ್ತಾರೆ ಮೊದಲು, ನಾಳೆ ಏನು, ನಾಳೆ ಎರಡು, ನಾಳೆನು ಪುಣ್ಯವೆ, ನಾಳೆ ಎರಡು ಎರಡು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ ಪರಿನೇರಿತ ಯದವೋಚವಹಂ ತೇನ ಪ್ರಿಯತಾಂ ಕಮಲಾಲಯ. ಶಾಸ್ತ್ರ ಪುಣ್ಯ ಭಾರಿ ಶ್ರೇಷ್ಠ ಹೋಮ.